हरि ओम श्री गुरुभ्यो नमः अभ्रम मंगलयितम् आजिदम् इमनम् सदा आनन्दसीतमतलम् वदेयतापत्रयाभम् नित्या सिद्धांत बुद्धांत विश्वमिश्रचकः जयतीस्ताकतनिपात्राम् नवभ्रम्भरे अक्तिकर्तकत्वपूजन् प्रत्यक्षविकेशे व्यासतीतरूपूयात् निष्पाक्षिभिः तपोविद्याव्रत्यादि सद्गुणव्याकरानम् वाजराजभूमिम् हरिद्युदाक्षया पूज्य राघवेन्द्राय सत्यसम्मताय भरतांकपुरुषाय पां कामधेनवे दुर्वाध्वान्तवे वैष्णवेन्दीवरेन्द्रवे श्रीराघवेन्द्रगुरुणेमतिन्द्रयाळवे आपादमौलिपर्यन्तं गुरुनामाप्रस्मरे तेन विघ्नः प्रणश्यन्ति सिद्धिसम्नवरसाः हरि ओं श्री गुरुभ्यो नमः. ನಾವು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ 19 ವರೆಗೂ ಇರುವ ಶ್ಲೋಕಗಳು, ಅದಕ್ಕೆ ಭಾಷೆ ಎಲ್ಲ ನೋಡಿದ್ದೀವಿ. ತಾತ್ಪರ್ಯದಲ್ಲಿ 16ರಿಂದ 19 ವರೆಗೆ ಇರೋದಕ್ಕೆ ಆಚಾರ್ಯರು ಒಂದೊಂದು ಶಬ್ದಕ್ಕೆ ಭಗವಂತ ಎಲ್ಲದರ ಒಳಗೂ ಆಯಾ ಹೆಸರುಗಳಿಂದಿದ್ದು ಅದು ಮಾಡಿಸಿದ್ರು ಕೂಡ ವಿಶೇಷವಾದ ಅರ್ಥಗಳನ್ನು ಹೇಳ್ತಾ ಅವನು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೆಸರು ಅವನಿರೋದು, ಅದನ್ನ ಅರ್ಥಗಳನ್ನು ಹೇಳ್ತಾ ಬಂದಿದ್ದಾರೆ. ಅದನ್ನ ಸ್ವಲ್ಪವರೆಗೂ ನೋಡಿದ್ದೀವಿ. ಭಗವಂತ ಋತ ಅನ್ನುವ ಶಬ್ದ, ಅರ್ಚ ಅನ್ನುವ ಶಬ್ದ ಒಂದೇ ಧಾತುವಿನಿಂದ ಬಂದದ್ದು. ಅವನು ಅರ್ಚ್ಯತ್ವ ಅಂದ್ರೆ ಪೂಜಿಸಲ್ಪಡುವುದರಿಂದ ಋಗ್ವೇದ ಅಂತ ಕರೆಯಲ್ಪಟ್ಟಿದ್ದಾನೆ. ಅದೇ ವಿಧವಾಗಿ ಸಮತ್ವ, ಎಲ್ಲದರಲ್ಲಿಯೂ ಸಮವಾಗಿ ಅಂದ್ರೆ ಅವನ ರೂಪಗಳು, ಗುಣ ಕ್ರಿಯೆಗಳಲ್ಲಿ ಎಲ್ಲದರಲ್ಲೂ ಕೂಡ ಎಲ್ಲದರಲ್ಲಿ ಇರುವ ಅವನ ರೂಪಗಳು ಸಮಾನ ಅಂತ ಹೇಳುವುದಕ್ಕೆ ಸಾಮ ಅನ್ನುವುದು. ವ್ಯಾಜ್ಯತ್ವ ಎದುರು ಯಜ್ಞ ಅಂತೇಳಿ ಅವನು ಯಜ ಪೂಜಾಯಾಮ್, ಎಲ್ಲರಿಂದಲೂ ಪೂಜ್ಯನಾಗಿ ಇರುವುದರಿಂದ ಯಜ್ಞ ಅಂತೇಳು ಯಜು ಅಂತ. ಯಜ್ಞ ಅಂದ್ರೇನು? ಯತ್ ನ್ಯಾಯ ಜಾನಾತಿ, ಯತ್ ಜಾನಾತಿ ತತ್ ಯಜ್ಞ, ಯಾರು ಎಲ್ಲವನ್ನು ತಿಳಿದಿದ್ದಾನೋ. ಯತ್ ಜಾನಾತಿ ಅನ್ನುವ ಅರ್ಥದಲ್ಲಿ ಯಜ್ಞ ಅಂದ್ರೆ ಎಲ್ಲವನ್ನು ತಿಳಿದವನು, ಆದ್ದರಿಂದ ಸರ್ವಜ್ಞನಾದ್ದರಿಂದ ಅವನು ಪುರುಷೋತ್ತಮ ಅನ್ನುವ ಶಬ್ದ. ನಾವು ಕ್ಷರಸ್ಥಾಕ್ಷೇ ಅಕ್ಷರ ಸರ್ವಾಣಿ ಬಹುದಾನೆ ಕೂಟಸ್ವಕ್ಷಿಸಿ ಅಂತ ಹೇಳಿದಂತೆ, ಅಲ್ಲಿ ಕ್ಷರ ಅಕ್ಷರ ಎರಡು ವಿಧವಾದ ಜೀವರಾಶಿಗಳಿಗಿಂತ ಉತ್ತಮನಾದಂತ ಪುರುಷೋತ್ತಮ ಅಂತ ಹೇಳುವುದು. ಕ್ರತುಹು ಅಂದ್ರೆ ಕುಟಿ ಸ್ವರೂಪನಾದ್ದರಿಂದ ಕ್ರತುಹು ಅಂತ ಭಗವಂತ ಕರೆಯಲ್ಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಆಮೇಲೆ ಸ್ವಧ, ನಮಗೆ ಹೋಮದಲ್ಲಿ ಮಾಡುವಾಗ ಸಾಮಾನ್ಯವಾಗಿ ಮಾಡುವ ಎಲ್ಲ ಹೋಮಗಳಲ್ಲಿ ಕೂಡ ಸ್ವಾಹ ಸ್ವಾಹ ಅಂತ ಹೇಳ್ತೀವಿ. ಪಿತೃಯಜ್ಞಗಳಲ್ಲಿ ಮಾತ್ರ ಸ್ವಧ ಅಂತ ಕರೆಯುವುದು. ಸೊ ಪಿತೃದೇವತೆಗಳಿಗೆ ಮಾತ್ರ ಸ್ವಧ ಮೂಲಕವಾಗಿ ಎಲ್ಲವನ್ನು ಸಮರ್ಪಣೆ ಮಾಡ್ತೀವಿ. ಸ್ವಧ ಒಳಗೆ ಸ್ವಧ ನಾಮಕನಾಗಿದ್ದಾನೆ ಅವನು. ಸ್ವಧ ಅಂತ ಹೇಳಿದ್ರೆ ಸ್ವಯಂ ಧಾರಣೆ ಮಾಡುವವನು ಅನ್ನುವ ಅರ್ಥದಲ್ಲಿ, ಅಂದ್ರೆ ಬೇರೆಯವರಿಂದ ಧೃತನಾದರೆ ಪರಧ ಆಗುತ್ತೆ, ತಾನೇ ಧಾರಣೆ ಮಾಡುವ ಎಲ್ಲದರನ್ನು ಧಾರಣೆ ಮಾಡ್ತಾನಾದ್ದರಿಂದ ಅವನನ್ನು ಯಾರು ಧಾರಣೆ ಮಾಡುವುದಿಲ್ಲ, ಆದ್ದರಿಂದ ಅವನು ಸ್ವಧ ಅಂತ ಭಗವಂತನಿಗೆ ಆ ಹೆಸರು ಇನ್ನೊಂದು ವಿಶೇಷವಾದ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿ. ಆಮೇಲೆ ಮಂತ್ರ ಅಂದ್ರೆ ಮನನಾತ್ರಾಯತೇತಿ ಮಂತ್ರ ಅಂತ ಒಂದಿದ್ರೆ, ಮನನ ಮಾಡುವುದರ ಮೂಲಕವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಂದ್ರೆ, ಜಡವಾದ ಮಂತ್ರ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ, ಅವನು ರಕ್ಷಣೆ ಮಾಡ್ತಾನಂತ ಒಂದು. ಇದಕ್ಕೆ ಇನ್ನೊಂದು ವಿಶೇಷವಾದ ಅರ್ಥ ಮಾನಾತ್ ತ್ರಾತಿ. ಮಾನ ಅಂದ್ರೆ ತಿಳಿಯುವುದು, ಜ್ಞಾನ. ಮಾನ ಅಂದ್ರೆ ಜ್ಞಾನ, ಪ್ರಮಾಣ. ಆ ಜ್ಞಾನ ಯಾರಿಗಿರುತ್ತೋ ಅವರನ್ನು ಕಾಪಾಡತ್ತೆ ಅಂತ ಹೇಳುವುದರ ಮೂಲಕವಾಗಿ ಮಂತ್ರ ಅನ್ನುವ ಒಂದು ವಿಶೇಷ ಅರ್ಥ. ಅದು ಭಗವಂತನಿಗೆ, ಭಗವಂತ ನಮಗೆ ರಕ್ಷಣೆ ಮಾಡುವುದು ಜಡವಾದ ಮಂತ್ರವಲ್ಲ, ಚೇತನ ರೂಪನಾದ ಭಗವಂತ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಅವನು ಮಂತ್ರ ನಾಮಕನಾಗಿದ್ದಾನೆ ಅಂತ ಹೇಳಿ. ಆಮೇಲೆ ಅಯಂ ಉಷ್ಣಾಂ ನಿಧಿರೌಷಧಂ ಅಂತೇಳಿ, ಅವನು ಉಷ್ಣಗಳಂದ್ರೆ ತಾಪತ್ರಯಗಳು ಯಾವುದಿದೋ ಅವುಗಳು ನಾಶ ಮಾಡ್ತಾನೆ ಅಂತ ಒಂದು. ಇನ್ನೊಂದು, ಭಗವಂತ ಅವನು ಅನಂತ ಗುಣಗಳಿರುತ್ತಾನೆ, ಅವನು ಸ್ವತಂತ್ರ ಆದ್ರೆ ಅವನು ಯಾರು ತಮ್ಮ ತಾಪತ್ರಯಗಳಿಂದ ಬಳಿದವರು ಅಂದ್ರೆ ದೋಸ್ ವರ್ ಅಫೆಕ್ಟೆಡ್ ಬೈ ತಾಪತ್ರಯ, ಅವರಿಗೆ ಆಸೆನಾಗಿದ್ದಾನೆ. ಅದು ಹೇಗಾಗತ್ತೆ ಅಂದ್ರೆ, ಅದು ಉಷ್ಣ ಇರುವವರು ಉಷ್ಣರಾಗ್ತಾರೆ. ಉಷ್ಣಾನಾಂ ಅಂದ್ರೆ ಉಷ್ಣ ಸೈತಾನಾಂ, ಉಷ್ಣ ಇರುವುದು ಉಷ್ಣ, ಹರ್ಷ ಇರುವುದು ಹುಷ್ಟ, ಆದರೆ ಆದ ರೀತಿಯಲ್ಲಿಯೇ ಉಷ್ಣ ಇರುವವರು ಉಷ್ಣರಾಗ್ತಾರೆ. ಈ ವಿಧವಾಗಿ ಉಷ್ಣರಾದ ಅಂದ್ರೆ ಉಷ್ಣದಿಂದ ಬಳಿದವರು, ದೋಸ್ ವರ್ ಅಫೆಕ್ಟೆಡ್ ಬೈ ತಾಪತ್ರಯ. ಆದ್ದರಿಂದ ಅಂಥ ಅವರನ್ನು ಆ ಭಗವಂತ ತಾನು ಔಷಧ ರೂಪದಿಂದ ಕಾಪಾಡ್ತಾನೆ, ಔಷಧನಾಗಲಿ ತಾಪತ್ರಯಕ್ಕೆ ಔಷಧನಾಗಿದ್ದಾನೆ. ಆದ್ದರಿಂದ ಅವನು ಆ ಶಬ್ದ ಅವನಿಗೆ ಔಷಧಿ ಓಷಧ, ಓಷಧಿ ಓಷಧ ಅಂದ್ರೆ ಉಷಾ ಅನ್ನುವ ಶಬ್ದ, ಓಷ ಅನ್ನೋದ ಉಷ್ಟ ಅನ್ನುವುದನ್ನು ಹೇಳುತ್ತೆ, ಧ ಅಂದ್ರೆ ನಿಧಿ, ಆದ್ರಿಂದ ಔಷಧ ಅನ್ನುವ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಆದ್ಯ ಅನ್ನೋದು ಭಗವಂತ ಆದ್ಯ, ತುಪ್ಪ ಅಂದ್ರೆ ಆದ್ಯ, ಆದ್ರೆ ಅವನು ತಾನು ಹೇಗಿದ್ದಾನೆ ಆದ್ಯ ಆದ್ಯ ಅಂತ ಹೇಳಿದ್ರೆ ಯಾರಾದರೆ ಶ್ರೇಷ್ಠನಾಗಿದ್ದಾನೆ, ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದವನಾದ್ದರಿಂದ ಅವನು ಆದ್ಯ ಅಂದ್ರೆ ಅಜ ಸಂಬಂಧನಾದವನು. ಅಜ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಿಗಿಂತ ಈ ಶ್ರೇಷ್ಠನಾಗಿದ್ದಾನೆ, ಅದನ್ನು ಆದ್ಯ ಅಜನಿ ಅಜಾದಿಗಳಿಗಿಂತ ಶ್ರೇಷ್ಠನಾದವನು ಅನ್ನುವ ಅರ್ಥದಲ್ಲಿ ಆದ್ಯ ನಾಮಕನಾಗಿದ್ದಾನೆ ಭಗವಂತ. ಅದಾದ ಮೇಲೆ ದರ್ಭ ಅಂತ ಹೇಳಿದ್ರೆ ಅದು ನೋಡಿದ್ವಿ, ದರ ಧರ ದರ ಭರತಿ ದರಂ ಅಂದರೆ ಶಂಖವನ್ನು ಭರಿಸುವವನು ಧರಿಸುವವನು, ಆದ್ದರಿಂದ ದರ್ಭ ಅಂದ್ರೆ ಶಂಖಧಾರಿ ಅನ್ನುವ ಅರ್ಥ ಭಗವಂತನಿಗಿದೆ ಅಂತ ಹೇಳಿ. ಅದಾದ ಮೇಲೆ ಹುತ, ಅವನು ಹುತ, ಹುತ ಅಂತ ಹೇಳಿದ್ರೆ ಹೋಮದಲ್ಲಿ ಹುತವನ್ನು ಹಾಕಿ ಹೋಮದಲ್ಲಿ ಹಾಕುವ ಪದಾರ್ಥಕ್ಕೆ ಹುತ ಅಂತ ಹೇಳಿದರು. ಭಗವಂತನಿಗೆ ಹುತ ಅಂತ ಹೇಳಿದರೆ ಆ ಯಜ್ಞಾದಿಗಳಲ್ಲಿ ಆಹುತ ಎಲ್ಲರನ್ನು ನಾವು ದೇವತೆಗಳನ್ನು ಕರಿತೀವಿ, ಕರಿದಾಗ ಅಗ್ನಿದೇವರ ಮೂಲಕವಾಗಿ ಎಲ್ಲ ದೇವತೆಗಳಿಗೆ ಆಹುತಿ ಹೋಗಿ ಸೇರುತ್ತೆ. ಆದ್ದರಿಂದ ಆಹುತನಾಗುವುದು ದೇವತೆಗಳು ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಆ ದೇವತೆಗಳ ಹೆಸರಲ್ಲಿ ಭಗವಂತನೇ ಪ್ರತಿಯೊಂದು. ಈಗ ವರ್ಣಮಾವಾಹಯಾಮಿ ಯಾರು ಯಾವ ದೇವತೆ ಹೆಸರು ಹೇಳಿದ್ರು ಕೂಡ ಆ ದೇವತೆ ಒಳಗಿರುವ ಭಗವದ್ ರೂಪವನ್ನು ಆ ದೇವತೆ ಆಶ್ರಯಿಸಿಕೊಂಡು ಬರ್ತಾರೆ, ಅಂದ್ರೆ ಆ ದೇವತೆಗಳು ಸ್ವಯಂ ಬರುವ ಸಾಮರ್ಥ್ಯ ಅವರಿಗಿಲ್ಲ, ಭಗವದ್ ರೂಪವನ್ನು ಆಶ್ರಯ ಮಾಡಿಕೊಂಡು ಬರ್ತಾರೆ. ಆದ್ದರಿಂದ ಆ ಎಲ್ಲ ಹೆಸರುಗಳಿಂದ ಬೇರೆ ದೇವತೆಗಳನ್ನು ಕರೆದರು ಅಂದ್ರೆ ಅವರ ಅಂತರ್ಯಾಮಿಯಾಗಿ ಕರಿತಾ ಇದೀವಿ ಅಂತ ಅನುಸಂಧಾನ ನಮಗಿದೆ, ಇರಬೇಕು. ಅಷ್ಟೇ ಅಲ್ಲದೆ ನಿಜವಾಗಿ ಕೂಡ ಅವರು ಬರಬೇಕಂದ್ರೆ ಅವರನ್ನು ಕರ್ಕೊಂಡು ಬರುವ ಶಕ್ತಿ ಭಗವಂತನೇ, ಆದ್ದರಿಂದ ಆ ಎಲ್ಲ ಹೆಸರುಗಳು ಅವನಿಗೆ ಮುಖ್ಯವಾಗಿ ಅನ್ವಯವಾಗುತ್ತೆ. ಆದ್ದರಿಂದ ಅವನಿಗೆ ಹುತಂ ಅನ್ನುವ ಶಬ್ದ ಅನ್ವಯವಾಗತ್ತೆ. ಅದೇ ವಿಧವಾಗಿ ಅಯಂ ಅಗ್ನಿ ನೇತ ಗತೇ ಯಶಃ ಅಂತ ಹೇಳಿ, ಅವನು ಅಗ್ನಿ, ಅಗ್ನಿ ಅಂದ್ರೆ ಅಗ್ರೇ ನಯತಿ ಅಂತ ಹೇಳಿ, ಅಗ್ರೇ ನಯತಿ ತಾನು ನೇತನಾಗಿದ್ದಾನೆ ಸ್ವತಃ. ಅಗ ಅಂದ್ರೆ ಗ ಅಂದ್ರೆ ಗಚ್ಚತಿ, ಗ ಗಮನ, ಮೂಸ್ ಗಟ್ ವಿಚ್ ಮೂಸ್ ಇಸ್ ಗ, ಗ ಮೀನ್ಸ್ ಗಚ್ಚತಿ ಗಮನ, ಗ ಮೂವ್ ಆಗುವಂತಹದ್ದು. ಅಗ ಅಂದ್ರೆ ಗಟ್ ವಿಚ್ ಡಸ್ ನಾಟ್ ಮೂವ್ ಇಸ್ ಕಾಲ್ಡ್ ಅಗ. ಅಗ ಆ ವಿಧವಾಗಿ ಜಗತ್ತೆಲ್ಲವೂ ಅಗವೇ, ಒಂದು ವಿಧವಾದ ಜಗತ್ತು ಆಗ, ಆದ್ರೆ ಆ ಜಗತ್ತು ಜಗ ಆಗತ್ತೆ, ಅದರಲ್ಲಿ ಗಮನ ಶಕ್ತಿ ಬರುತ್ತೆ ಜಗತ್ತಿಗೆ, ಆ ಅಗತ್ವದಿಂದ ಜಗತ್ತು ಕೊಡ್ತಾನೆ ಭಗವಂತ. ಹೇಗೆ? ಬೈ ಗೈಡಿಂಗ್ ಇಟ್, ಬೈ ಮೇಕಿಂಗ್ ಇಟ್ ಮೂವ್, ನಯತಿ ಅಗವಾದದ್ದನ್ನು ಅಂದ್ರೆ ಗಮನವಿಲ್ಲದ್ದನ್ನು ಚಲನವಿಲ್ಲದ್ದನ್ನು ಗಮಯತಿ ನಡೆಯುವಂತೆ ನಡೆಸುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಅಗ್ನಿ, ಆದ್ದರಿಂದ ಅಗ್ನಿ, ಅಗ್ನಿ ಅಂದ್ರೆ ಫೈರ್ಗೆ ನಾವು ಅಗ್ನಿ ಅಂತ ಕರಿತೀವಿ, ಯಾಕಂದ್ರೆ ಹಾಗೆ ಬೆಂಕಿ ಮೇಲೆ ನೀರಿಟ್ಟರೆ ನೀರು ಕುದಿದು ಕುದಿಯತ್ತೆ, ಬೆಂಕಿ ಚಲನವನ್ನು ಕೊಡುತ್ತೆ. ಇಟ್ಸ್ ಲುಕ್ ಅಟ್ ದ ಫೈರ್, ದ ನೇಚರ್ ಆಫ್ ದ ಫೈರ್ ಇಟ್ ಗಿವ್ಸ್ ಮೂವ್ಮೆಂಟ್. ಯಾಕೆ? ಅಗ್ನಿಯಲ್ಲಿ ಭಗವಂತ ಇದ್ದಾನೆ, ಅವನಲ್ಲಿ ಆ ಅಗ್ನಿ ಶಕ್ತಿ ಇದೆ, ಅಗ್ನಿಗೆ ಆ ಶಕ್ತಿಯನ್ನು ಕೊಡ್ತಾನೆ ಭಗವಂತ. ಆದ್ದರಿಂದ ಭಗವಂತ ನಿಜವಾದ ಅಗ್ನಿ, ಅಗ್ನಿ ದೇವರು ಭಗವಂತನಿಂದ ಕೊಡಲ್ಪಟ್ಟ ಆ ಶಕ್ತಿ ಲಿಮಿಟೆಡ್ ಆಗಿರುತ್ತೆ, ಆದರೆ ಭಗವಂತ ನಿಜವಾದ ಅಗ್ನಿ. ಅಗ್ನಿದೇವರು ಪ್ರಪಂಚದಲ್ಲಿರುವ ಸಮಸ್ತ ಚೇತನ ರಾಶಿಯನ್ನು ಉತ್ತೇಜಗೊಳಿಸುತ್ತಾ ಇಲ್ಲ, ಅಗ್ನಿದೇವರು ಭಗವಂತನ ಮಾಡ್ತಾ ಇದ್ದಾನೆ. ಆದ್ದರಿಂದ ಅಗ್ನಿ ಶಬ್ದ ಭಗವಂತನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ, ಅವನು ನಿಜವಾದ ಅಗ್ನಿ. ಅಗ್ನಿದೇವರು ಅಗ್ನಿ ಲಿಮಿಟೆಡ್ ರಿಲೇಷನ್ಸ್ ನಲ್ಲಿ, ಭಗವಂತ ಕೊಟ್ಟಷ್ಟರಲ್ಲಿ ಅವನ ಅಗ್ನಿ ಅಷ್ಟೇ. ಆದ್ರೆ ಭಗವಂತ ಸಮಸ್ತ ಜಗತ್ತಿಗೆ ಅಗ್ನಿ ನಾಮಕನಾಗಿದ್ದಾನೆ, ಯಾಕಂದ್ರೆ ಆ ಚಲನ ಶಕ್ತಿ ಜಡವಾದ ಪದಾರ್ಥಗಳೇ ಚಲನ ಶಕ್ತಿ ಕೊಡ್ತಾನೆ. ಆದ್ದರಿಂದ ಅವನಿಗೆ ಅಗ್ನಿ ಅನ್ನುವ ಹೆಸರು ಪೂರ್ಣವಾಗಿ ಅನ್ವಯ ಆಗುತ್ತೆ. ಸೊ ಆದ್ದರಿಂದ ಅವನು ಅಗ್ನಿ ನಾಮಕನಾಗಿದ್ದಾನೆ ಅಂತ ಹೇಳಿದರೆ, ಸೊ ಅಗ್ನಿರ್ ನೇತ ಗತೇ ಯತಃ, ಗತೇ ಯಥ ಗತಿ ಗಮನವಾಗತ್ತೆ, ಯತಃ ಯಾರಿಂದಾದಲೇ, ಯಾರಿಂದಾದರೆ ಗಮನ ಶಕ್ತಿ ಎಲ್ಲರಿಗೂ ಉಂಟಾಗುತ್ತೋ ಅವನು ಅಗ್ನಿ ಅಂತ ಆ ಭಗವಂತನಿಗೆ ಹೆಸರಿದೆ. ಈ ವಿಧವಾಗಿ ನಮಗೆ ಪ್ರಮಾಣ ಪೂರ್ವಕವಾಗಿ ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಅದೇ ವಿಧವಾಗಿ ತತ್ತತ್ ಪದಾರ್ಥ ಭಿನ್ನೋಪಿ ತತ್ತನ್ನಾಮ್ನೇವಚ್ಯುತ ಸ್ವಾತಂತ್ರ್ಯ ಸರ್ವಕರ್ತೃತ್ವ ಗುಣಾನಂತ್ಯಚ್ಚ ಕೇವಲ ಅಂತ ಹೇಳಿ ಇನ್ನೊಂದು ಪ್ರಮಾಣವನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಆಚಾರ್ಯರು. ಈ ಎಲ್ಲ ಪ್ರಮಾಣಗಳು ಕೂಡ ಭವಿಷ್ಯತ್ ಪರ್ವದಿಂದ ಆಚಾರ್ಯರು ಹೇಳುವಂತಹ ಪ್ರಮಾಣಗಳಾಗಿವೆ. ಅಲ್ಲಿ ತತ್ತತ್ ಪದಾರ್ಥ ಭಿನ್ನೋಪಿ, ಆಯಾ ಪದಾರ್ಥಗಳಿಂದ ಭಿನ್ನನಾದರೂ ಕೂಡ ತತ್ತತ್ ನಾಮ ಏವಮಚ್ಚಿತ, ಆಯಾ ಹೆಸರು ಉಳ್ಳವನಾಗಿದ್ದಾನೆ ಭಗವಂತ. ಈ ವಿಧವಾಗಿ ಅವನು ಅಚ್ಯುತ ಚ್ಯುತಿ ಇಲ್ಲದವನು, ನಾಶ ರಹಿತನು, ಚತುರ್ವಿಧ ನಾಶ ರಹಿತನು ಅಂತ ಒಂದು. ಇನ್ನೊಂದು, ಭಗವಂತನಿಗೆ ಪದಚ್ಯುತಿ ಇಲ್ಲ, ಅವನಿಗೆ ಪದವಿಯೇ ಇಲ್ಲ. ಅವನದು ಬ್ರಹ್ಮ ರುದ್ರಾದಿಗಳು ಪದವಿಗಳು, ಆದರೆ ಅವನು ಪದವಿಯಲ್ಲ, ಅವನು ಸ್ವತಂತ್ರನಾದವನು, ಎಲ್ಲರಿಗೂ ಪದವಿಯಲ್ಲಿ ಇಡುವವನು. ಆದ್ದರಿಂದ ಅವನು ಅಚ್ಯುತ ಚ್ಯುತ ಇಲ್ಲದವನು. ಸ್ವಾತಂತ್ರ್ಯ ಸರ್ವಕರ್ತೃತ್ವ, ಅವನು ಸ್ವತಂತ್ರ, ಸರ್ವಕರ್ತೃತ್ವ, ಗುಣಾನಂತ್ಯ ಇವೆಲ್ಲವೂ ಇರುವುದರಿಂದ ಅವನಿಗೆ ಕೇವಲಂ ಅಂತ ಹೆಸರು. ಕೇವಲೋ ನಿರ್ಗುಣಸ್ಥ ಅಂತ ಹೇಳಿದ್ದಾರೆ. ಕೇವಲ ಶಬ್ದದ ಒಂದು ವ್ಯಾಖ್ಯಾನವೂ ಆಗಿದೆ. ಇದು ಭಗವಂತನು ಕೇವಲ ಕೇವಲ ಅಂತ ಹೇಳಿದರೆ ಅವನು ಕೇವಲ ಅಂದ್ರೆ ಒನ್ಲಿ ನಾವು ಕನ್ನಡದಲ್ಲಿ ಕೇವಲ ಅದು ಕೇವಲ ಇದೆ ಅಂತ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ ಅಂದ್ರೆ, ಆದ್ರೆ ಸಂಸ್ಕೃತದಲ್ಲಿ ಕೇವಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ತಾನು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯವಿರುವಂತಹ ಸಾಮರ್ಥ್ಯ ಇರುವಂತಹದ್ದಕ್ಕೆ ಕೇವಲ ಅಂತ ಕರೀತಾರೆ. ಆದ್ದರಿಂದ ಭಗವಂತನಿಗೆ ಕೇವಲ ಅನ್ನುವ ಶಬ್ದ ಅವನ ಸ್ವಾತಂತ್ರ್ಯವನ್ನು ಎಲ್ಲರೂ ಅವನ ಮೇಲೆ ಆಧಾರ ಪಡೆಯುವುದರನ್ನು ಅವನೇ ಎಲ್ಲವನ್ನು ಮಾಡುವುದನ್ನು ಗುಣಗಳ ಅನಂತತ್ವ ಇರುವುದು ಇವೆಲ್ಲವೂ ಆ ಕೇವಲ ಶಬ್ದದಲ್ಲಿ ಅಡಗಿದೆ. ಆದ್ದರಿಂದ ಅವನು ಕೇವಲ ನಾಮಕನಾಗಿದ್ದಾನೆ ಅಂತ ಹೇಳಿ ಭಗವಂತನಿಗೆ ಆಯಾ ಶಬ್ದಗಳ ಪ್ರವೃತ್ತಿ ನಿಮಿತ್ತಗಳಂತ ಗುಣಗಳೆಲ್ಲ ಭಗವಂತ ಅಂದ್ರೆ ಭಗವಂತ ಆ ಗುಣಗಳನ್ನು ಆಯಾ ವಸ್ತುಗಳಿಗೆ ಕೊಡ್ತಾನೆ ಆಯಾ. ಆದ್ದರಿಂದ ಅವನಿಗೆ ನಾಮ ಗುಣ ರೂಪ ಕ್ರಿಯಾ ಅನುಸಂಧಾನ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ವಸ್ತುವನ್ನು ಮೊದಲು ನಾವು ಹೇಳುವಾಗ ಒಂದು ಹೆಸರಿಟ್ಟು ಕರಿತೀವಿ. ಬಟ್ ಅದೇ ಹೆಸರಿನಲ್ಲಿ ಅನೇಕ ಪದಾರ್ಥಗಳು ಇರಬಹುದು, ಅದೇ ಹೆಸರಿನಲ್ಲಿ ಅನೇಕ ಮಂದಿ ವ್ಯಕ್ತಿಗಳು ಇರಬಹುದು. ಯಾರಾದರೂ ಒಂದು ಪರ್ಸನ್ ನಾವು ಸ್ಪೆಸಿಫೈ ಮಾಡಬೇಕಂದ್ರೆ ಮಿಸ್ಟರ್ ಯಾಕೆಯೋ ಗೋವಿಂದನನ್ನು ಕರೀರಿ, ಗೋವಿಂದನನ್ನ ಕರಿ ಅಂದ್ರೆ ಯಾವ ಗೋವಿಂದ? ಪ್ರಪಂಚದಲ್ಲಿ ಅನೇಕ ಮಂದಿ ಅಂದ್ರೆ ಭಗವಂತ ಗೋವಿಂದ ಇದ್ದಾನೆ. ಲೋಕ ವ್ಯವಹಾರದಲ್ಲಿ ಗೋವಿಂದನನ್ನು ಕರಿ ಅಂತ ಹೇಳಿದ್ರೆ, ಓ ನಿಮ್ಮ ಬಗಲಿ ಮನೆಯಲ್ಲಿ ಇರುವುದಾನಲ್ವಾ ಆ ಗೋವಿಂದನನ್ನು ಕರೀರಿ ಅಂದ್ರೆ ಜನ್ಮಿನ ಓ ಫಲಾನಾ ಪರ್ಸನ್ ಹೇಳ್ತಾ ಇದ್ದಾರೆ. ಸೊ ಮೊದಲು ಹೆಸರು, ಆಮೇಲೆ ರೂಪ. ವಿ ಹ್ಯಾವ್ ಟು ಫಾರ್ಮ್ ಕೈಂಡ್ ಆಫ್ ಪಿಕ್ಚರ್ ಇನ್ ಅವರ್ ಮೈಂಡ್ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ರೂಪವನ್ನು ಕನೆಕ್ಟ್ ಮಾಡ್ತೀವಿ. ಸೊ ನಾಮರೂಪಗಳಕ್ಕೆ ಆದಮೇಲೆ ಸ್ಪೆಸಿಫಿಕ್ ಡಿಸ್ಕ್ರಿಪ್ಷನ್ ಕೊಟ್ಟಾಗ ಗುಣ ಗೊತ್ತಾಗುತ್ತೆ. ಅವನು ಸ್ಪೆಸಿಫಿಕ್ ಜಾಬ್, ಈ ಕೆಲಸ ಮಾಡುವವನು, ಇದು ಇಲ್ಲಿರುವವನು ಅಂತ ಹೇಳಿದ ಕ್ರಿಯಾ, ವಾಟ್ ಈಸ್ ಪರ್ಫಾರ್ಮಿಂಗ್, ಯಾವ ಕೆಲಸ ಮಾಡುವವನು ಅಂತ ಹೇಳಿದಾಗ ಯುನಿಕ್ನೆಸ್. ಸೊ ಯು ವಾಂಟ್ ಟು ಯುನಿಕ್ಲಿ ಸ್ಪೆಸಿಫೈ ಎ ಪರ್ಸನ್. ಯು ಗೋ ಫಸ್ಟ್ ಬೈ ನೇಮ್, ದೆನ್ ಯು ಗೋ ಬೈ ಹಿಸ್ ಅಪಿಯರೆನ್ಸ್. ಈ ತರ ಅಪಿಯರೆನ್ಸ್ ಇರುವವನು, ಈ ತರಹ ಗುಣಗಳಿರುವವನು, ಈ ತರಹ ಕ್ರಿಯೆಗಳನ್ನು ಮಾಡುವವನು, ಈ ಕೆಲಸ ಮಾಡುವ ಇಲ್ಲಿ ಮಾಡುವವನು, ಇಷ್ಟು ಹೇಳಿದಾಗ ಯುನಿಕ್ನೆಸ್ ಬರುತ್ತೆ. ಅದೇ ವಿಧವಾಗಿ ನಾವು ಭಗವಂತನ ಧ್ಯಾನ ಮಾಡುವಾಗ ಕೂಡ ಅವನ ಧ್ಯಾನ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಭಗವಂತನ ಹೆಸರು ಹೇಳ್ತೀವಿ. ಹೆಸರು ಹೇಳಿದ್ರೆ ಸಾಕು, ಅದೇ ನಾಮ ಕೃಷ್ಣ ಗೋವಿಂದ ಎಲ್ಲ ಹೆಸರುಗಳಿದೆ. ಆಮೇಲೆ ರೂಪ, ಅವನ ರೂಪ ಹೀಗಿರುತ್ತೆ, ನಾಲ್ಕ ಇರುತ್ತೆ, ಇದಿರುತ್ತೆ, ಶಂಕಚಕ್ರದ ಧಾರಣ ಮಾಡಿರ್ತಾನಂತ ಒಂದು ರೂಪವನ್ನು ಫಾರ್ಮ್ ಮಾಡ್ಕೊಳ್ತೀವಿ. ನಾಮ ರೂಪಗಳು ಫಾರ್ಮ್ ಆಗುತ್ತೆ, ಆದ್ರೆ ಅಷ್ಟಕ್ಕೆ ನಮಗೆ ತೃಪ್ತಿ ಬರೋದಿಲ್ಲ. ಯಾರನ್ನು ಮಾಡ್ತಾ ಇದ್ದೀವಿ, ನಾಮರೂಪಗಳಿದೆ, ಏನೋ ಒಂದು ಫಾರ್ಮೇಶನ್, ಇದು ಇಮ್ಯಾಜಿನರಿ ಫಾರ್ಮೇಶನ್ ಇದೆ, ಏನ್ ಲಾಭ ಇದರಿಂದ ಅಂತ ಹೇಳಿ ಅನ್ಸುತ್ತೆ. ಆವಾಗ ಗುಣಗಳು, ಇವನು ಇಂತಹ ಗುಣಗಳು ಉಳ್ಳವನು ಅಂತ ನಾವು ಅನುಸಂಧಾನ ಮಾಡಿಕೊಂಡಾಗ ಆ ಅದಕ್ಕೆ ಒಂದು ಗುಣಗಳ ಕನೆಕ್ಷನ್ ಬಂದಾಗ ಭಕ್ತಿ ಬೆಳೆಯುತ್ತೆ. ಅವನು ಮಾಡೋ ಕ್ರಿಯೆಗಳನ್ನು, ಅವನು ಈ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂದ ಅಷ್ಟು ವ್ಯಾಪಾರಗಳು ಮಾಡ್ತಾನೆ, ಎಲ್ಲರ ನಿಯಮನ ಮಾಡ್ತಾನೆ, ಇದು ಈ ಅವನು ಮಾಡುವ ಕ್ರಿಯೆಗಳನ್ನು ಕೂಡ ಅನುಸಂಧಾನ ಮಾಡಿಕೊಂಡಾಗ ಅವನ ಮೇಲೆ ಇನ್ನು ಭಕ್ತಿ ವಿಶ್ವಾಸಗಳು ಬೆಳೆಯುತ್ತಾ ಬರುತ್ತೆ. ಈ ವಿಧವಾಗಿ ನಾಮ ರೂಪ ಗುಣಕ್ಕೆ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತೀವಿ. ಅವೆಲ್ಲವೂ ಈ ವಿಧವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತನಿಗೆ ಓಂ ಇತಿ ಆಕ್ರಿಯತೆ ಯಸ್ಮಾತ್ ಓಂಕಾರೋ ಭಗವಾನ್ ಹರಿಹಿ. ಕೊನೆಗಾಗಿ ಭಗವಂತನನ್ನು ಓಂಕಾರ ಪ್ರತಿಪಾದ್ಯ ಅಂತ ಹೇಳಿದಾಗ ಅವನು ಓಂಕಾರ ಪ್ರತಿಪಾದ್ಯ ಅಂತ ಹೇಳಿದ್ರೆ ಓಂ ಅಂದ್ರೆ ಓತಪ್ರೋತನಾಗಿದ್ದಾನೆ ಅಂದ್ರೆ ಭಗವಂತ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲವೂ ಭಗವಂತನ ಒಳಗಿದೆ, ಭಗವಂತ ಎಲ್ಲದಕ್ಕೂ ಆಶ್ರಯಭೂತನಾಗಿದ್ದಾನೆ, ಎಲ್ಲದರ ಒಳಗೂ ಅವನಿರುವಾಗ ಅವನಿಗೆ ಅವೆಲ್ಲವೂ ಆಶ್ರಯವಾಗಲಿಲ್ಲ, ಆಶ್ರಯ ಮಾಡಿಕೊಂಡವನಿಲ್ಲ ಎಲ್ಲದರ ಒಳಗೂ, ಅವನು ಎಲ್ಲದರ ಒಳಗೂ ಇರುವುದು, ಅವುಗಳನ್ನು ನಿಯಮನ ಮಾಡುತ್ತದೆ, ಅದಕ್ಕಾಗಿ ಎಲ್ಲದರ ಒಳಗೂ ಇದ್ದಾನೆ. ಅವ ಅಂದ್ರೆ ಅವ ರಕ್ಷಣ, ಸೊ ಎಲ್ಲರನ್ನು ರಕ್ಷಣೆ ಮಾಡ್ತಾನ. ಆದ್ದರಿಂದ ಅವ ಅನ್ನುವ ಧಾತುವಿನಿಂದ ಬರುವಂತಹದ್ದು ಓಂಕಾರ ಓಂಕಾರ ಅವಧಾತುವಿನಿಂದ ಬಂತು. ಸೊ ಈ ವಿಧವಾಗಿ ಆ ಓಂಕಾರ ಶಬ್ದವಾಚಿನಾದಂತಹ ಭಗವಂತ ಐಶ್ವರ್ಯಾದಿ ಗುಣಗಳಿಂದ ಕೂಡಿದವನಾಗಿ ಓಂ ಅಂತ ಹೇಳಿದ್ರೆ ಷಡ್ಗುಣೈಶ್ವರ್ಯ ಸಂಪನ್ನನಾದವನು ಯಜ್ಞಾದಿಗಳಲ್ಲಿ ಭಗವಂತನಿಗೆ ಅದಕ್ಕೆ ಓಂ ಅನ್ನುವ ಹೆಸರಿನಿಂದ ಪ್ರತಿಯೊಂದು ಮಂತ್ರಕ್ಕೂ ಓಂ ಓಂ ಅಂತ ಹಾಕುವುದು ಆ ಭಗವಂತನ ಅನಂತ ಗುಣಗಳು ಆ ಓಂಕಾರದಲ್ಲಿ ಅಡಗಿವೆ ಅನ್ನುವ ಅನುಸಂಧಾನದಿಂದ ಅದನ್ನು ಹಾಕೊಳ್ತೀವಿ. ಅದಾದ ಮೇಲೆ ಇನ್ನು ಪಿತಾ ಮಾತಾ ಈ ಶಬ್ದಾದಿಗಳನ್ನು ಹೇಳ್ತಾ ಪಾತಿ ಇತಿ ಸ ಪಿತಾ. ಭಗವಂತನಿಗೆ ಆ 14-19 ವರೆಗೂ ಇರುವ ಶ್ಲೋಕಗಳಲ್ಲಿ ನಾವು ಪಿತಾ ಅನ್ನುವ ಶಬ್ದ, ಮಾತಾ ಅನ್ನುವ ಶಬ್ದ ಇವೆಲ್ಲವನ್ನು ಬಳಸಿದ್ದೀವಿ. ಸೊ ಅದಕ್ಕೆ ಅಲ್ಲಿ ಹೇಳಿದ ಪಿತಾ ಅಂದ್ರೆ ಪಾತಿ ಇತಿ ಪಿತಾ, ಎಲ್ಲರ ರಕ್ಷಕನಾಗಿದ್ದಾನೆ. ಮಾತಾ ಅಂದ್ರೆ ಮಾನಾತ್ ಮಾತಾ, ಅವನು ಮಾತಾ ಅಂದ್ರೆ ಮೀಯತೆ ಮಾನ ಜ್ಞಾನ ಇರುವವನು, ಎಲ್ಲರಲ್ಲಿಂದಲೂ ತಿಳಿಯಲ್ಪಡುವವನು, ಜ್ಞಾನ ಯೋಗ್ಯನಾದವನು, ಜ್ಞಾನ ಸಹಿತನಾದವನು. ಈಸ್ ಇನ್ಫೈನೈಟ್ ನಾಲೆಡ್ಜ್ ಇದೆ ಅವನಿಗೆ, ಅಂಡ್ ಎವರಿಬಡಿ ಟ್ರೈಸ್ ಟು ನೋ ಅಬೌಟ್ ಹಿಮ್. ಎರಡು ಕಾರಣಗಳಿಂದಲೂ ಅವನಿಗೆ ಮಾತಾ ಅಂತ ಕರೀತಾರೆ. ಅದಾದ ಮೇಲೆ ಯತ್ ಸ ಪಿತುರ್ ಮಹಾನ್ ಪಿತಾಮಹ ನಿಧಾತೃತ್ವಾತ್ ನಿಧಾನಂ ಭೀತ ರಕ್ಷಣಾತ್ ಅಂತೇಳಿ. ಪರಮಾತ್ಮ ಜಗತ್ತನ್ನು ರಕ್ಷಣೆ ಪಿತ ಅಂತ ಕರೆಯುವುದು ಮಾತ ಅನ್ನುವ ಶಬ್ದ ಅವನಿಗೆ ಎಲ್ಲರಿಂದಲೂ ತಿಳಿಪಡ್ತಾನೆ. ಆದ್ದರಿಂದ ಅವನೆಲ್ಲರಿಗೂ ತಾಯಿ ಅನ್ನುವ ಅರ್ಥ, ಕ್ರೂ ಟ್ರಾನ್ಸ್ಲೇಷನ್. ಬಟ್ ನಿಜವಾಗಿ ಜ್ಞಾನಯೋಗ್ಯನಾದವನು ಅದಾದ ಮೇಲೆ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಚತುರ್ಮುಖ ಬ್ರಹ್ಮನಿಗಿಂತ ಶ್ರೇಷ್ಠನಾಗಿರುವುದರಿಂದ ಪಿತಾಮಹ, ನಾವು ಜಗತ್ತಿನ ಪಿತಾಮಹ, ಅನಂದೆಯ ತಂದೆ. ಬ್ರಹ್ಮದೇವರು ಪಾಲಿಸುತ್ತಾ ಇದ್ದಾರೆ. ಬ್ರಹ್ಮದೇವರಿಗೂ ಪಿತಾ ಅನ್ನೋ ಹೆಸರು ಬಂತು ಅಂದ್ರೆ, ಆದ್ರೆ ಬ್ರಹ್ಮದೇವರಿನ್ನೂ ರಕ್ಷಣೆ ಮಾಡ್ತಾನೆ. ಬ್ರಹ್ಮದೇವರಿಗಿಂತ ಶ್ರೇಷ್ಠನಾದವರು ಬ್ರಹ್ಮದೇವರನ್ನೂ ರಕ್ಷಣೆ ಮಾಡುವವರು ಅನ್ನುವ ಅರ್ಥವನ್ನು ದ್ಯೋತಕ ಮಾಡುವುದು ಪಿತಾಮಹ, ತಂದೆಯ ತಂದೆ. ಅಂದ್ರೆ ಎಲ್ಲ ಜಗತ್ತನ್ನು ಕಾಪಾಡುವ ಚತುರ್ಮುಖ ಬ್ರಹ್ಮದೇವರನ್ನು ಸಹಿತ ಕಾಪಾಡುವವನಾದ್ದರಿಂದ ಅವನು ಪಿತಾಮಹ ಅನ್ನುವ ಶಬ್ದ. ಜಗತ್ತನ್ನು ಧಾರಣೆ ಮಾಡುವುದರಿಂದ ಅವನಿಗೆ ನಿಧಾನ, ನಿಧಾನ ಅಂದ್ರೆ ನಿಧಾತೃತ್ವಾತ್, ನಿಧಾತೃತ್ವ ಅಂದ್ರೆ ನಿತರಾಂ ಧಾರಣ, ಎಲ್ಲವನ್ನೂ ಧಾರಣೆ ಮಾಡ್ತಾನೆ. ಆದ್ದರಿಂದ ನಿಧಾನ ಅಂದ್ರೆ ಜಗತ್ತನ್ನು, ಸಮಸ್ತ ಪ್ರಪಂಚವನ್ನು ಧಾರಣೆ ಮಾಡ್ತಾನಾದ್ದರಿಂದ ಅವನಿಗೆ ನಿಧಾನ, ನಿಧಾನ ಬೇರೆ, ನಿಧಾನ ನಿಧಾನ, ನಿಧಾನ ಅಂದ್ರೆ ಎಲ್ಲವನ್ನು ಧಾರಣೆ ಮಾಡುವವನು. ಆದ್ದರಿಂದ ನಿಧಾನ ಅನ್ನುವ ಹೆಸರು ಭಗವಂತನಿಗೆ. ಆ ಭಗವಂತ ಶರಣ ಅಂತ, ಶರಣ ಅಂದ್ರೆ ಶರಣಂ, ಶರಣಂ ಅಂತ ಹೇಳಿದ್ರೆ ಯಾರು ಭಯಕ್ಕೆ ಒಳಗಾಗಿದ್ದಾರೋ ಅವರು ಭಗವಂತನನ್ನು ಶರಣು ಬೇಡಿದರೆ ಅವರನ್ನು ರಕ್ಷಣೆ ಮಾಡ್ತಾನೆ. ಶರಣು ಬೇಡಿದವರನ್ನು ರಕ್ಷಣೆ ಮಾಡ್ತಾನೆ. ಅದನ್ನು ಶರಣ, ಶರಣ ಅನ್ನುವ ಶಬ್ದ. ಭಯಗ್ರಸ್ತರಾದವರು, ಭಯಕ್ಕೆ ಒಳಗಾದವರು, ಭಯದಿಂದ ಕೂಡಿದವರು, ಅವರಿಗೆ ರಕ್ಷಣೆ ಕೊಡುವವನು ಅವನು ಶರಣ. ಶರಣದ ಆಶ್ರಯ, ಭಯಗ್ರಸ್ತರಿಗೆ ಆಶ್ರಯ ಯಾವುದು? ಅದು ಶರಣ. ಆದ್ದರಿಂದ ಭಗವಂತನಿಗೆ ಶರಣ ಅನ್ನುವ ಶಬ್ದ ಆಗಿದೆ. ಅದಾದ ಮೇಲೆ ಭಗವಂತ ಬೀಜ, ಬೀಜ ಬೀಜಮವ್ಯಯಂ ಅಂತ ಹೇಳಿದ್ದಾರೆ. ಬೀಜಮವ್ಯಯಂ, ಬೀಜ ಅನ್ನುವ ಶಬ್ದ ಭಗವಂತನಿಗಿದೆ. ಈ ಬೀಜ ಅನ್ನುವ ಶಬ್ದ ವ್ಯಂಜನ ಅಂದ್ರೆ ಬೀಜ, ಬೀಜ ಸೀಡ್ ಅಂತ, ಬೀಜ ಅಂದ್ರೆ ಸೀಡ್. ಅದಕ್ಕೆ ಸೀಡ್ ಬೀಜ ಅಂತ ಯಾಕೆ? ಸೀಡ್ ಅಂದ್ರೆ ಏನು, ನಥಿಂಗ್ ಮಚ್ ಮೀನಿಂಗ್ ಫುಲ್ ಫಾರ್ ಸೀಡ್. ಅದು ಬೀಜ ಅನ್ನುವ ಶಬ್ದ, ಸೀಡ್ಗೆ ಬೀಜ ಅಂತ ಹೆಸರು ಯಾಕೆ ಬಂದ್ರೆ, ಭೂಮಿಯಲ್ಲಿ ಹಾಕಿದಾಗ ಅದು ಮೊಳಕೆ ಆಗಿ ಬರುತ್ತೆ. ಆ ಮೊಳಕೆ ಆಗುವುದು ಯಾವುದಿದೋ ಅದು ವ್ಯಂಜನ ಅಂದ್ರೆ ಬೀಜವಾಗಿ ಅದು ಒಳ ಭೂಮಿಯಲ್ಲಿ ಡಿಗ್ ಮಾಡಿ ಒಳಗಿಟ್ಟಾಗ ಏನು ಕಾಣಿಸೋದಿಲ್ಲ, ನಥಿಂಗ್ ಇಸ್ ದೇರ್ ಅಂದ್ರೆ ಓವರ್ ದ ಸರ್ಫೇಸ್ ಆಫ್ ದಿ ಅರ್ತ್. ಬಟ್ ಒನ್ಸ್ ಇಟ್ ಸ್ಪ್ರೌಟ್ಸ್ ಇಟ್ ಕಮ್ಸ್ ಔಟ್, ಕಾಣಿಸಿಕೊಡುತ್ತೆ. ಅಂದ್ರೆ ಭೂಮಿ ಒಳಗಿದ್ದು ಕಾಣಿಸದೇ ಇದ್ದದ್ದು ಭೂಮಿ ಮೇಲೆ ಬಂದು ಕಾಣಿಸಿಕೊಡುವಂತೆ ಮಾಡುತ್ತೆ. ಆದ್ದರಿಂದ ಅದಕ್ಕೆ ಬೀಜ ಅಂತ ಹೇಳಿದರು. ಅವ್ಯಕ್ತವಾಗಿದ್ದದ್ದು ವ್ಯಕ್ತಪಡಿಸುತ್ತೆ. ವಾಟ್ ಎವರ್ ಇಸ್ ನಾನ್ ಮ್ಯಾನಿಫೆಸ್ಟ್ ಇಟ್ ಮೇಕ್ಸ್ ಇಟ್ ಮ್ಯಾನಿಫೆಸ್ಟ್. ದ ಸೀಡ್ ಒಳಗೆ ಅನ್ಮ್ಯಾನಿಫೆಸ್ಟ್ ಫಾರ್ಮ್ ನಲ್ಲಿ ಹಿಡನ್ ಆಗಿ ಒಂದು ಮರ ಗಿಡ ಇದೆ, ಅದನ್ನು ಅಭಿವ್ಯಕ್ತ ಮಾಡುತ್ತೆ, ಕಾಣು ಗಿಡ ಆಗುವಂತೆ ಮಾಡುತ್ತೆ. ಆದ್ದರಿಂದ ಅದಕ್ಕೂ ವ್ಯಂಜನ ಆಗುತ್ತೆ, ಆ ವ್ಯಂಜನ ಶಕ್ತಿ ಇದೆ. ಆದ್ದರಿಂದ ಅದಕ್ಕೆ ಬೀಜ ಅಂತ ಕರೀತಾರೆ. ವ್ಯಂಜನ ಶಕ್ತಿ ಇರುವಂತಹದ್ದು ಅದು ಬೀಜ ಅಂತ ಕರೀತಾರೆ. ಅದಾದ ಮೇಲೆ ಪ್ರಳಯ ಕಾಲದಲ್ಲಿ ಅವನು ಸಂಹರ್ತ ಅಂದ್ರೆ ಅವನು ಪ್ರಳಯ ಕಾಲದಲ್ಲಿ ಎಲ್ಲ ಸಂಹಾರ ಮಾಡ್ತಾನೆ. ಅಂದ್ರೆ ಪ್ರಲಯ, ಲಯ ಅಂದ್ರೆ ಪ್ರಕರ್ಷೇನ, ಲಯ ಲೀನ, ಲೀನವಾಗುವುದು, ಲೀನ ಆಗುವುದಂದ್ರೆ ಸಂಹಾರಕಾರಿ ಆಗುವುದು. ಪ್ರಳಯದಲ್ಲಿ ಪ್ರಳಯ ಪ್ರಕರ್ಷ ಲೀನ ಕಾರ್ಯ ಮಾಡುವವನಾದ್ದರಿಂದ ಭಗವಂತನಿಗೆ ಪ್ರಳಯ ಅಂತ ಹೆಸರು. ಪ್ರಳಯ ಮಾಡುವವನು ಪ್ರಳಯ. ಆ ಪ್ರಳಯ ಶಬ್ದ ಹೇಗೆ ಬಂತು? ಪ್ರಲಯ, ಲಯ ಅಂದ್ರೆ ಲೀನವಾಗುವುದು, ಪ್ರಕರ್ಷೇನ ಲೀನವಾಗುವುದು, ಎಲ್ಲನ್ನು ತನ್ನ ಒಳಗೆ ಒಳಗೊಳ್ಳುತ್ತಾನೆ. ಎವ್ರಿಥಿಂಗ್ ಹಿ ಅಬ್ಸಾರ್ಬ್ಸ್ ಇಟ್ ಇನ್ ಹಿಮ್ಸೆಲ್ಫ್. ಅದೇ ಅವನ ಸಂಹಾರ ಕಾರ್ಯ. ಸಂಹಾರ ಕಾರ್ಯ ಅಂದ್ರೆ ಸಮ್ಯಕ್, ಸಂಹಾರ ಅಂದ್ರೆ ಕಿಲ್ಲಿಂಗ್ ಅಂತ ಮಾತ್ರ ಅಲ್ಲ, ಸಂಹಾರ ಮೀನ್ಸ್ ಬ್ರಿಂಗಿಂಗ್ ಇನ್, ಸಮ್ಯಕ್ ಹಾರ, ಎವ್ರಿಥಿಂಗ್ ಹಿ ಬ್ರಿಂಗ್ಸ್ ಇನ್ ಟು ಹಿಮ್ಸೆಲ್ಫ್. ಆದ್ದರಿಂದ ಅದು ಸಂಹಾರ ಕಾರ್ಯ. ಸಂಹಾರ ಅಂದ್ರೆ ಜಸ್ಟ್ ಕಿಲ್ಲಿಂಗ್ ಅಂತ ಅರ್ಥ ಅಲ್ಲ, ಎಲ್ಲದರನ್ನು ತನ್ನ ಒಳಗೆ ಅಬ್ಸಾರ್ಬ್ ಮಾಡಿಕೊಳ್ಳುವುದು ಸಂಹಾರ. ಇಟ್ ಟೇಕ್ಸ್ ಇನ್ ಇನ್ ಟು ಹಿಮ್ಸೆಲ್ಫ್ ಅಂದ್ರೆ ಅವನಲ್ಲಿ ಮಜ್ಜ ಆಗೋದಿಲ್ಲ. ಇಟ್ ಗೋಸ್ ಇನ್ ಸೈಡ್, ಇಟ್ ಗೋಸ್ ಇನ್ ಅಂದ್ರೆ ತನ್ನ ಒಳಗೆ ಹಾಕೊಳ್ತಾನೆ. ಅದು ಸಂಹಾರ ಅಷ್ಟೇ ಹೊತ್ತು ಎವ್ರಿಥಿಂಗ್ ಡಸಂಟ್ ಗೋ ಅಂಡ್ ಮರ್ಜಿಂಗ್ ಟು ಹಿಮ್. ಮರ್ಜಿಂಗ್ ಅನ್ನೋದಿಲ್ಲ, ತಾನು ಒಳಗಿಟ್ಟುಕೊಳ್ತಾನೆ. ದಟ್ ಇಸ್ ವಾಟ್ ಇಸ್ ಸಂಹಾರ. ಅದಕ್ಕೆ ಅವನಿಗೆ ಪ್ರಳಯ ಅಂತ ಹೆಸರು. ಇತರ ಸಮಯದಲ್ಲಿ ಕೂಡ ಸಂಹಾರಕಾರಿ ಏನೋ ಎಂಡ್ ಆಫ್ ದ ಕಲ್ಪದಲ್ಲಿಯೇ ಪ್ರಳಯ ಆಗತ್ತೆ ಅಂತಲ್ಲ. ಸಂಹಾರ ಸೃಷ್ಟಿ ಸ್ಥಿತಿಗಳು ನಿತ್ಯ ನಡೀತಾ ಇರುತ್ತೆ. ಸಂಹಾರ ಕಾರ್ಯ ಎಟರ್ನಲಿ ಗೋಯಿಂಗ್ ಫಂಕ್ಷನ್, ಇಟ್ಸ್ ನಾಟ್ ದಿಸ್ ಹ್ಯಾಪನಿಂಗ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಇಟ್ಸ್ ಹ್ಯಾಪನಿಂಗ್ ಎಟರ್ನಲಿ. ಆದ್ದರಿಂದ ಅವನು ಸಂಹಾರ ಕರ್ತೃ. ಆದ್ದರಿಂದ ಅವನಿಗೆ ಮೃತ್ಯು ಅನ್ನುವ ಶಬ್ದ, ಭಗವಂತನಿಗೆ ಮೃತ್ಯು ಅನ್ನುವ ಹೆಸರು. ಆದ್ದರಿಂದ ಅವನು ಪ್ರಳಯ, ಮೃತ್ಯು, ಎರಡು ಹೆಸರುಗಳು. ಪ್ರಳಯ ಅಂತ ಹೇಳಿದರೆ ಕಲ್ಪಾಂತಗಳಲ್ಲಿ ಮ್ಯಾಸ್ಕೇಲ್ನಲ್ಲಿ ಮಾಡುವಂತಹದ್ದು ಪ್ರಳಯ, ದಿನ ದಿನ ಸಂಹಾರ ಮಾಡುವಂತಹದ್ದು ಮೃತ್ಯು. ಸೊ ಎರಡು ಕಾರ್ಯಗಳು ಭಗವಂತ ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನು ಪ್ರಳಯ ಅನ್ನುವ ಹೆಸರು ಇದೆ, ಮೃತ್ಯು ಅನ್ನುವ ಹೆಸರು ಇದೆ. ಮರಣಾತ್ ಮೃತ್ಯು, ಮಾರಣ ಮಾರಣ, ಮೃತ್ಯು ಅನ್ನುವ ಶಬ್ದ ಮಾರಣ ಅಂದರೆ ಡೈಲಿ ಕಿಲ್ಲಿಂಗ್ ಪ್ರಾಸೆಸ್. ಯಾಕೆ ಎಲ್ಲ ಎಲ್ಲಿ ಫಿಲ್ಲಿಂಗ್ ಪ್ರಾಸೆಸ್ ನಡಿಬೇಕಂದ್ರೆ ಇನ್ನ ಹೊಸ ಪದಾರ್ಥ ಒಂದು ಬರಬೇಕಂದ್ರೆ ಹಳೆಯದು ಹೊರಗೆ ಹೋದ್ರೆ ಹೊಸದು ಒಂದು ಬರುತ್ತೆ. ಈ ವಿಧವಾಗಿ ಇದು ಸೈಕ್ಲಿಕ್ ಪ್ರಾಸೆಸ್ ನಲ್ಲಿ ಸೃಷ್ಟಿ ಸ್ಥಿತಿಗಳಾಗ್ತಾ ಇರುತ್ತೆ, ಸಂಹಾರವಾಗ್ತಾ ಇರುತ್ತೆ. ಇದು ಭಗವಂತ ಮಾಡುವ ಕಾರ್ಯಗಳು, ನಿತ್ಯ ಕಾರ್ಯಗಳು. ಅದಾದ ಮೇಲೆ ಭಗವಂತ ಇಂದ್ರಿಯಗಳಲ್ಲಿದ್ದು ಜೀವನ ಧಾರಣೆ ಮಾಡಿ ಮರಣ ಪರಿಹಾರವು, ಮರಣ ಕೊಡುವವನು ಆನೆ, ಮರಣ ಬರಬಾರದಾಗಿರುವಾಗ ಬರದೆ ರಕ್ಷಣೆ ಮಾಡ್ತಾನೆ. 10 ವರ್ಷ ಅವನಿಗೆ ಮರಣ ಇಲ್ಲ ಅಂತ ಹೇಳಿದ್ರೆ 10 ವರ್ಷದ ಕಾಲ ರಕ್ಷಣೆ ನಡೀತಾ ಇರುತ್ತೆ ಅವನಿಗೆ. ಆ 10 ವರ್ಷ ಅವನನ್ನು ಯಾವ ಶಕ್ತಿ ಏನು ಮಾಡಲಾರದು. ಆ 10 ವರ್ಷಗಳು ಅವನಿಗೆ ಮರಣವಿಲ್ಲದೆ ಇರುತ್ತೆ ಅಂತ ಹೇಳಿದ್ರೆ 10 ವರ್ಷಗಳು ಭಗವಂತ ಇಂದ್ರಿಯಗಳಲ್ಲಿದ್ದು ಜೀವನ ಧಾರಣೆ ಮಾಡಿ ಜೀವಶಕ್ತಿಯನ್ನು ರಕ್ಷಣೆ ಮಾಡ್ತಾ ಮರಣವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಅಮೃತ ಅನ್ನೋ ಹೆಸರು, ಮರಣವಿಲ್ಲದೆ ಮಾಡುವುದು ಅಮೃತ. ಮೃತ ಅಮೃತ, ಮೃತ್ಯು ಆಗಿದ್ದಾನೆ ಅವನು, ಅಮೃತನೂ ಆಗಿದ್ದಾನೆ. ಅಂದ್ರೆ ಮೃತಿಯಿಂದ ರಕ್ಷಣೆ ಮಾಡುವವನು, ಮೃತಿ ಇಲ್ಲದೆ ಮಾಡುವವನು. ಮೃತಿ ಬರಬೇಕಾದಾಗ ಮೃತಿ ಕೊಡ್ತಾನೆ, ಮೃತಿ ಬರದೇ ಇರಬೇಕಂದ್ರೆ ಅಮೃತನಾಗಿ ಇರ್ತಾನೆ, ರಕ್ಷಕನಾಗಿ ಇರ್ತಾನೆ. ಆದ್ದರಿಂದ ಅವನಿಗೆ ಅಮೃತ ಅನ್ನೋ ಹೆಸರು ಅನ್ವಯ ಆಗುತ್ತೆ, ಅನ್ವರ್ಥಕವಾಗಿದೆ. ಈ ವಿಧವಾಗಿ ಪ್ರಳಯ ಕಾಲದಲ್ಲಿ ಜಗತ್ತು ಸಂಹಾರ ಮಾಡುದ್ರಿಂದ ಪ್ರಳಯ, ಇದರ ಸಮಯದಲ್ಲಿ ಸಂಹಾರ ಮಾಡುವುದರಿಂದ ಮೃತ್ಯು ಅನ್ನುವ ಪ್ರಮಾಣ ವಚನವನ್ನು ಕೂಡ ಕೊಟ್ಟಿರ್ತಾ ಇದೆ. ಅಂದ್ರೆ ಡೆಫಿನಿಷನ್ ಕೊಟ್ಟ ಮೇಲೆ ಅದಕ್ಕೆ ಹೇಳ್ತಾರೆ, ಸೊ ಪ್ರಾಣದ ಪ್ರಾಣದತ್ತಾಯ ಅಮೃತಂ ಪ್ರವಿಲಾಪಯನ್ ವಿಶ್ವಂ ಪ್ರಳಯ ಇತ್ತು ಮೃತ್ಯು ರಂಜಿತ್ಯ ಮಾರಣಾತ್ ಇತ್ತ ಅಂತ ಹೇಳಿ ಆ ಡೆಫಿನೇಷನ್ ಕೊಟ್ಟ ಮೇಲೆ ಅದಕ್ಕೆ ಪ್ರಮಾಣ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಪ್ರಾಣಗಹ, ಪ್ರಾಣಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಪ್ರಾಣಧರ್ತ ಪ್ರಾಣವನ್ನು ಧರಿಸುವವನು, ಆದ್ದರಿಂದ ಅವನಿಗೆ ಅಮೃತಂ ಅನ್ನುವ ಹೆಸರು. ಪ್ರವಿಲಾಪಯನ್ ವಿಶ್ವಂ ಪ್ರಳಯ ಇತ್ತೆ, ಪ್ರಕರ್ಷವಾಗಿ ಎಲ್ಲವನ್ನು ವಿಲಾಪಗೊಳಿಸುವಂತೆ ಮಾಡ್ತಾನೆ. ಆದ್ದರಿಂದ ಅಂದ್ರೆ ಪ್ರಲಯ, ಪ್ರವಿಲಯ ವಿಶ್ವಂ ಪ್ರಳಯ, ವಿಶ್ವದ ಪ್ರಳಯನಾಗಿದ್ದಾನೆ. ಆದ್ದರಿಂದ ಅವನಿಗೆ ಪ್ರಳಯ ಅಂತ ಹೆಸರು ಬಂದಿದೆ. ಮೃತ್ಯು ಅನ್ಯತ್ರ ಮಾರಣ, ಮಾರಣ ಕಾರ್ಯ ಮಾಡುವುದರಿಂದ ಮೃತ್ಯು ಅಂತ ಹೆಸರಿದೆ ಅಂತೇಳಿ ಪ್ರಮಾಣ ವಾಕ್ಯವನ್ನು ಕೂಡ ಕೊಟ್ಟು ಆ ಡೆಫಿನೇಷನ್ಸ್ ಆಚಾರ್ಯರು ಕೊಟ್ಟು ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಅವನಿಗೆ ಸತ್ ಸಾಧು ಗುಣಪೂರ್ಣತ್ವಾ ಅಸ್ಮಾತ್ ನ ಅನ್ಯೋ ಗುಣಾಧಿಕ ಯತಃ ಅಥ ಸದಿತಿ ಪ್ರೋಕ್ತಂ ವಿಷ್ಣುವಾಖ್ಯಂ ಪರಮಂ ಪದಂ ಅಂತ ಹೇಳಿ ವಿಷ್ಣುವಿಗೆ ಪರಮಾತ್ಮನಿಗೆ ಸತ್ ಅನ್ನುವ ಶಬ್ದ, ಅಸತ್ ಅನ್ನುವ ಶಬ್ದ ಎರಡೂ ಕೂಡ ಭಗವಂತನಿಗೆ ಅನ್ವಯವಾಗತ್ತೆ. ಈ ಸತ್ ಅಸತ್ ಅನ್ನುವ ಶಬ್ದಗಳ ಅರ್ಥ ಏನು, ಶಬ್ದ ನಿರ್ಣಯದಲ್ಲಿ ಆಚಾರ್ಯರು ಇತಿ ಶಬ್ದ ನಿರ್ಣಯ ಅಂತೇಳಿ ಶಬ್ದ ನಿರ್ಣಯದಿಂದ ಆ ಎರಡು ಶಬ್ದಗಳ ನಿರ್ವಚನವನ್ನು ಕೊಡ್ತಾ ವಿಷ್ಣುವಿಗೆ ಆ ಹೆಸರುಗಳು ಯಾಕೆ ಬಂತು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣುವಿಗೆ ಸತ್ ಸತ್ ಅನ್ನುವ ಶಬ್ದದಲ್ಲಿ ಸತ್ ಅಂದ್ರೆ ಒಳ್ಳೆಯದು, ಸದ್ಗುಣ ಪೂರ್ಣನಾಗಿ ಇರುವುದರಿಂದ ಪರಬ್ರಹ್ಮನಾದ ವಿಷ್ಣುವಿಗೆ ಸತ್. ಸತ್ ಅಂದ್ರೆ ಆಸ್ಪಿಷಿಯಸ್ ಕ್ವಾಲಿಟೀಸ್, ಫಿಲ್ಡ್ ವಿತ್ ಆಸ್ಪಿಷಿಯಸ್ ಕ್ವಾಲಿಟೀಸ್ ಅನ್ನುವ ಅರ್ಥ ಸತ್ ಶಬ್ದಕ್ಕೆ. ಸತ್ ಅಂದ್ರೆ ಸತ್ ಒಳ್ಳೆಯದು, ಒಳ್ಳೇದಂದ್ರೆ ಏನು, ಭಗವಂತನ ಗುಣಪೂರ್ಣತ್ವ, ಎಲ್ಲ ಕಲ್ಯಾಣ ಗುಣಗಳನ್ನು ಹೇಳುವಂತಹ ಶಬ್ದ ಸತ್ ಆಗಿದೆ. ಆದ್ದರಿಂದ ಅವನಿಗೆ ಸತ್ ಅಂತ ಹೆಸರು. ಮತ್ತೆ ಅಸತ್ ಅನ್ನೋ ಶಬ್ದಕ್ಕೆ ನಾವು ಕೇಳಿದ್ವಿ, ಅಸತ್ ಅಂದ್ರೆ ಅಭಿವ್ಯಕ್ತವಾಗದೇ ಇದ್ದದ್ದನ್ನು ಸತ್ ಅಭಿವ್ಯಕ್ತಗೊಳಿಸ್ತಾನೆ. ಅಸತ್ ಅವನಂದ್ರೆ ಅವನ ಅಭಿವ್ಯಕ್ತನಲ್ಲ, ಅವ್ಯಕ್ತನಾಗಿದ್ದಾನೆ ಅನ್ನೋದು ಅಸತ್ ಅಂತ ಒಂದು ಅರ್ಥವನ್ನು ನೋಡಿದ್ದೀವಿ. ಆದ್ರೆ ಇಲ್ಲಿ ಇನ್ನೊಂದು ವಿಶಿಷ್ಟವಾದ ಒಂದು ಯುನಿಕ್ ಮೀನಿಂಗ್ ಇಲ್ಲಿ ಕೊಡ್ತಾ ಇದ್ದಾರೆ. ಭಗವಂತನಿಗೆ ಅಸತ್ ಅಂತ ಹೇಳಿದ್ರೆ ಅಸತ್, ಭಗವಂತ ಅಸತ್ ಅಂದ್ರೆ ಇವನಿಗಿಂತ ಸತ್ತಾದ ವಸ್ತು ಇನ್ನೊಂದು ಇಲ್ಲ. ನೋಡ್ರಿ, ಬಹಳ ವಿಶಿಷ್ಟವಾದ ಅಸತ್. ಅಸತ್ ಅಂದ್ರೆ ಸತ್ ಆಗದೆ ಇರುವುದಂತ ಅರ್ಥ ಮಾಡಿದ್ರೆ ಇಟ್ ವುಡ್ ಬಿಕಮ್ ಮೀನಿಂಗ್ಲೆಸ್. ಭಗವಂತ ಸತ್, ಸದ್ಗುಣ ಪೂರ್ಣನಾಗಿದ್ದಾನೆ. ಅವನು ಅಸತ್ ಅಂದ್ರೆ ಅಸದ್ಗುಣನಾಗಿದ್ದಾನೆ ಅಂತ ಅರ್ಥ ಮಾಡಿದ್ರೆ ಅರ್ಥವಿಲ್ಲ. ಭಗವಂತನಿಗೆ ಯಾವತ್ತೂ ದೋಷರಹಿತ. ಆದ್ದರಿಂದ ಅವನಿಗೆ ಸತ್ ಅಂದ್ರೆ ಗುಣಪೂರ್ಣತ್ವವನ್ನು ಹೇಳುತ್ತೆ, ಅಸತ್ ಅಂದ್ರೆ ದೋಷವನ್ನು ಹೇಳುತ್ತಾ ಅಂದ್ರೆ ದೋಷವನ್ನು ಹೇಳೋದಿಲ್ಲ. ಮತ್ತೆ ಅದಕ್ಕೆ ಗುಣಪೂರ್ಣತ್ವಕ್ಕೆ ವಿರೋಧವಾಗದೆ ಒಂದು ಅರ್ಥವನ್ನು ಮಾಡುವುದು ಹೇಗೆ ಅಂದ್ರೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅಸತ್ ಅನ್ನೋದಕ್ಕೆ ಅರ್ಥ ಮಾಡ್ತಾರೆ. ಏನಂತ ಹೇಳಿದ್ರೆ ಆ ಸತ್ ಅಂದ್ರೆ ಇವನಿಗಿಂತ ಶ್ರೇಷ್ಠವಾದ ಸತ್ ಇನ್ನೊಂದಿಲ್ಲ, ಇವನಿಗಿಂತ ಅಧಿಕ ಗುಣ ಇರುವವರು ಯಾರೂ ಇಲ್ಲ. ಆದ್ದರಿಂದ ಅಸತ್ ಅಂದ್ರೆ ಆ ಸತ್, ಆ ಸತ್ ಅಂದ್ರೆ ಸತ್ ಆಗದೆ ಇರುವುದಂತ ಅರ್ಥ ಮಾಡಬೇಡಿ. ಆ ಸತ್ ಅಂದ್ರೆ ಇವನಿಗಿಂತ ದೊಡ್ಡದಾದ ಸತ್ ಅನ್ನುವ ಇನ್ನೊಂದು ವಸ್ತು ಇಲ್ಲ. ಆ ಸತ್, ದೇರ್ ಇಸ್ ನೋ ಸತ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಹಿಮ್, ದಟ್ ಈಸ್ ಅಸತ್. ದೇರ್ ಇಸ್ ನೋ ಸತ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಹಿಮ್, ಹೀ ಈಸ್ ದ ಅಲ್ಟಿಮೇಟ್. ಸೊ ನೋ ಸತ್ ಎಕ್ಸಿಸ್ಟ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಹಿಮ್, ದಟ್ ಈಸ್ ಅಸತ್. ಇವನಿಗಿಂತ ಅಧಿಕ ಗುಣ ಇರುವವರು ಯಾರೂ ಇಲ್ಲ, ಆದ್ದರಿಂದ ಅವನಿಗೆ ಅಸತ್ ಅನ್ನುವ ಹೆಸರು. ಸೊ ಇದು ಒಂದು ಇನ್ನೀಗ ನಾವು ಇಷ್ಟುವರೆಗೆ ಅಚ್ಚಲಾಗಿ ಇದ್ದಾರೆ ಇಷ್ಟು ಈ ಅರ್ಥದಲ್ಲಿ ನಾವು ನೋಡ್ಲಿಲ್ಲ. ಬಟ್ ಭಗವಂತ ಈ ವಿಧವಾಗಿ ಅಸತ್ ಅಂದರೆ ಅವನಿಗಿಂತ ಸತ್ತಾದ ಇನ್ನೊಂದು ವಸ್ತು ಇಲ್ಲ ಅನ್ನುವ ಅರ್ಥದಲ್ಲಿ ಅಸತ್ ಅಂತ ನಿರ್ಣಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಈ ಶ್ಲೋಕಗಳಲ್ಲಿರುವ ಭಾಷ್ಯದ ಮೂಲಕವಾಗಿ ಒಂದು ಕೆಲವು ಅರ್ಥಗಳನ್ನು ಹೇಳಿ ತಾತ್ಪರ್ಯದ ಮೂಲಕವಾಗಿ ವಿಶೇಷವಾದ ಇನ್ನೂ ಕೆಲವು ಅರ್ಥಗಳನ್ನು ಪ್ರಮಾಣಪೂರ್ವಕವಾಗಿ ಆಚಾರ್ಯರು ನಮಗೆ ತುಂಬಾ ಸುಂದರವಾಗಿ ನಿರೂಪಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಾನು ಇವತ್ತು ಇದನ್ನು ಮುಖ್ಯ ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.